ಅದು ಗೋಪಾಲನಾಥ ಬಿಡಿಸಿದ ಎರಡಿವೆ, ಅದು ಹಸನ್ಮುಖಿ ಹಸನ್, ಇನ್ನೊಂದು ಗಂಭೀರ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹಯಗ್ರೀವಾನಂದ್ರಹಂ ಸಹಸ್ರಹಂ ವಶಗ್ರೀವಚ್ಛುದಂ ಶಾಪಾನ್ಮಿಗ್ರೀವಯೋಚನಂ ಸ್ವರಾಮಗ್ರಹಣಾದೀಪಾನಿರಸ್ತಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರಣಸೆ ಉತ್ತುಂಗವಾಕ್ತರಂಗಾಯ ಮಧ್ವದುರ್ಗಾಧ್ವಯೇ ನಮಃ. ಗುರುಮಖಿಲಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಜನಶಿಷ್ಟಂ ನಿತ್ಯನಿರ್ಧೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಜತಾಂ ಕಲ್ಪವೃಕ್ಷಾಯ ಹನುಮತಾಂ ಕಾಮಧೇನವೇ. ಲೀಲಾಕರಾಚಿತಾನಂತ ಲೀಲಾಗೋಪಾಲಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮವಿದ್ಯಾಗುರೋನ್ಮ ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನ ಇಷ್ಟದಾನ್ ಕಷ್ಟಹರ್ತೃನ್ನ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ವಾದಿರಾಜಪದ್ವಂದ್ವಾ ವಾರಿಜಾಸಕ್ತಮಾನಸಾನ್ ವಿಶ್ವಪ್ರಿಯ ಗುರೋನ್ ವಂದೇ ಮಂದೋಹಂ ದೇವಿ ಶುದ್ಧಯೇ. ಸತ್ಯಂ ಸತ್ಯಂ ಪುನಃಸತ್ಯಂ ವಿಷ್ಣುತೀರ್ಥಪ್ರಸಾದತಃ ಸರ್ವೇ ಕಾಮಾ ಭವಂತೇವ ಶಪಥೋ ಬಿಂಬಸನ್ನಿಧೌ ಚಿಂತಾಮಣಿಂ ಸಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇ ಹ್ಯಭೀಷ್ಟದಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತೋ ಬಿಂಬಗುಣತ್ರಯಸ್ಯ ಸ್ವಕಾರ್ಯ ಬಿಂಬಬುದ್ಧಿ ಅಧಿಷ್ಠಿತಸ್ಯೈವ ಬ್ರಹ್ಮಾದ್ಯಂಶೈಸ್ಸಹ ಜೀವಸ್ವರೂಪಭೂತ ಮನಃ ಪ್ರಭೇದಭೂತ ಬುದ್ಧಿದ್ವಾರ ಸ್ಥೂಲ ಮನಃ ಪ್ರಭೇದಭೂತ ಭೂತಾಯಾಂ ಬುದ್ಧೌ ಪ್ರವೇಶಃ. ನೀನು ಹೇಳಿದೆ ಚೋಡು ಜೀವನ ಸ್ವರೂಪ ದೇಹದೊಳಗಿರುವ ಭಗವಂತನ ರೂಪ ಬಿಂಬರೂಪ. ಆ ಬಿಂಬರೂಪದಲ್ಲಿ ನಮ್ಮೊಳಗಿರುವಂಥ ಮೂರು ಗುಣಗಳನ್ನು ಪ್ರೇರಣೆ ಮಾಡುವ ಭಗವದ್ ರೂಪಗಳು ಮೂರು. ಯಾವುದು? ವಿಶ್ವ, ತೈಯಸ, ಪ್ರಾಜ್ಞ. ಮೂರು ನಮ್ಮಲ್ಲಿರುವ ಮೂರು ಗುಣಗಳನ್ನು ಪ್ರೇರಣೆ ಮಾಡುವ ರೂಪಗಳು. ಆ ಮೂರು ರೂಪಗಳೇ ಬಿಂಬನಲ್ಲಿ ಮೂರು ಗುಣ ಸ್ಥಾನದಲ್ಲಿ ನಿಂತಿವೆ. ದೇವರಿಗೆ ಬೇರೆ ಮೂರು ಗುಣ ಇಲ್ಲ. ಇದೇ ರೂಪಗಳೇ ಮೂರು ಗುಣ ಸ್ಥಾನದಲ್ಲಿವೆ. ಈ ಮೂರು ಗುಣಗಳಿಂದ, ಮೂರು ರೂಪಗಳಿಂದ ತಯಾರಾದದ್ದೇ ದೇವರ ಬುದ್ಧಿ ಎಂಬ ರೂಪ, ಪ್ರದ್ಯುಮ್ನ ರೂಪ. ಆ ಪ್ರದ್ಯುಮ್ನ ರೂಪ ಈ ನಮ್ಮ ಸ್ವರೂಪ ದೇಹದಲ್ಲೂ ಲಿಂಗದೇಹದಲ್ಲೂ ಅನಿರುದ್ಧ ದೇಹದಲ್ಲೂ ಸ್ಥೂಲ ದೇಹದಲ್ಲೂ ಬುದ್ಧಿ ಇದೆ. ಆ ಬುದ್ಧಿಯಲ್ಲಿ ದೇವರ ಪ್ರದ್ಯುಮ್ನ ರೂಪ ನಿಂತಿದೆ. ನಮ್ಮ ಸ್ಥೂಲ ದೇಹದಲ್ಲಿ ದೇವರ ಪ್ರದ್ಯುಮ್ನ ರೂಪ ಅಲ್ಲದೆ ದೇವತೆಗಳ ರೂಪಗಳು ನಿಂತಿವೆ. ಅನಿರುದ್ಧ ದೇಹದಲ್ಲಿ ದೇವರ ಪ್ರದ್ಯುಮ್ನ, ಅನಿರುದ್ಧ ದೇಹದಲ್ಲಿ ಇರುವ ಬುದ್ಧಿಯಲ್ಲಿ ದೇವರ ಪ್ರದ್ಯುಮ್ನ ರೂಪ ಮತ್ತು ದೇವತೆಗಳ ರೂಪಗಳು ನಿಂತಿವೆ. ಹಾಗೆ ಲಿಂಗದೇಹಗತ ಬುದ್ಧಿಯಲ್ಲಿ ದೇವರ ರೂಪ, ವಾಯು, ಬ್ರಹ್ಮ, ಭಾರತಿ, ಸರಸ್ವತಿಯರ ರೂಪ, ಗರುಡ ಶೇಷಾದಿಗಳ ಹೆಸರಿಂದಿರುವ ರೂಪ ಅವೆಲ್ಲ ನಿಂತಿವೆ. ಇನ್ನು ಲಿಂಗದೇಹದಲ್ಲಿ ವಾಯುದೇವರ ರೂಪ ವಿಶೇಷವಾಗಿ ಬುದ್ಧಿಯಲ್ಲಿ ಎಲ್ಲರ ಹೆಸರಿಂದ ನಿಂತಿದೆ. ಪ್ರದ್ಯುಮ್ನ ರೂಪ ದೇವರದ್ದು ಮೊದಲೇ ನಿಂತಿದೆ, ನಿಯಾಮಕ ರೂಪ. ಈ ಬುದ್ಧಿಯಲ್ಲಿ ನಿಂತ ಅಂದರೆ ನಮ್ಮ ಸ್ವರೂಪ ದೇಹದ ಬುದ್ಧಿಯಲ್ಲಿ ನಿಂತ ಅನೇಕ ದೇವತೆಗಳ ಹೆಸರಿಟ್ಟುಕೊಂಡ ವಾಯುದೇವರ ಒಳಗೆ ಆ ವಾಯುದೇವರ ಅನೇಕ ರೂಪಗಳಲ್ಲಿ ಆಯಾ ಹೆಸರುಗಳಿಂದಲೇನೆ ದೇವರ ರೂಪಗಳು ನಿಂತಿವೆ. ಈಗ ಸ್ವರೂಪ ದೇಹದ ಒಳಗಿರುವ ಭಗವಂತನ ಬುದ್ಧಿಸ್ಥಾನೀಯವಾದ ಅಂದರೆ ಬುದ್ಧಿ ಅಂತ ಕರೆಸಿಕೊಂಡಿರುವಂತಹ ಪ್ರದ್ಯುಮ್ನ ರೂಪ ಹೊರಡುತ್ತಾ ಇದೆ, ಅಂದರೆ ಪ್ರೇರಣೆ ಮಾಡಲಿಕ್ಕೆ ಅಲ್ಲಿ ಪ್ರದ್ಯುಮ್ನ ರೂಪ ಹಾಗೆ ಇದೆ, ಅಲ್ಲಿಂದ ಒಂದು ರೂಪ ಹುಟ್ಟಿ ಪ್ರೇರಣೆ ಮಾಡಲಿಕ್ಕೆ ಹೊರಡುತ್ತಾ ಇದೆ. ಆ ಪ್ರದ್ಯುಮ್ನ ರೂಪದ ಜೊತೆ ಸ್ವರೂಪ ದೇಹದೊಳಗಿರುವಂಥ ಬುದ್ಧಿ ಒಳಗಿರುವಂಥ ವಾಯುದೇವರ ಒಳಗಿರುವ ದೇವರ ರೂಪಗಳೇನಿವೆ ಅಂಥ ಎಲ್ಲ ರೂಪಗಳು ಏನು ಬ್ರಹ್ಮ ಗರುಡ ಶೇಷ ಮೊದಲಾದ ಹೆಸರಿಂದಿರುವ ವಾಯುದೇವರ ಒಳಗಿರುವ ಅದೇ ಹೆಸರಿಂದಿರುವ ದೇವರ ರೂಪಗಳೇನಿವೆ ಅಂಥದ್ದೇ ದೇವರ ರೂಪಗಳು ಬಿಂಬನಿಂದ ಹೊರಡತಾ ಇವೆ, ಪ್ರದ್ಯುಮ್ನನ ಜೊತೆ ಹೊರಡತಾ ಇವೆ. ಪ್ರದ್ಯುಮ್ನನ ಜೊತೆಗೆ ವಾಯುದೇವರ ಅನೇಕ ರೂಪಗಳಲ್ಲಿರುವ ರೂಪಗಳು ಇಲ್ಲಿ ದುಂಬಿಗಳಂತೆ ಹೊರಟು ಸ್ವರೂಪ ದೇಹವನ್ನು ಸೇರಿ ಅಲ್ಲಿರುವ ಬುದ್ಧಿಯಲ್ಲಿರುವ ಪ್ರದ್ಯುಮ್ನ ರೂಪ ಜೊತೆಗೆ ಇಲ್ಲಿ ಹೊರಟ ಪ್ರದ್ಯುಮ್ನ ರೂಪ, ಇಲ್ಲಿಂದ ಹೊರಟ ವಾಯುದೇವರ ಒಳಗಿರುವ ರೂಪಗಳು ವಾಯುದೇವರ ಒಳಗಿರುವ ರೂಪಗಳ ಜೊತೆಗೆ ಬ್ರಹ್ಮಾದಿ ಅಂಶಗಳು ಪ್ರದ್ಯುಮ್ನ ರೂಪದಿಂದ ಹುಟ್ಟಿತ್ತು. ಅಂದ್ರೆ ಬ್ರಹ್ಮಾದಿ ಅಂಶಗಳು ಅಂದ ಅರ್ಥ ಏನು, ಇಲ್ಲಿ ವಾಯುದೇವರ ಒಳಗಿರುವ ದೇವರ ರೂಪಗಳಿಗೆ ಬ್ರಹ್ಮಾದಿ ಅಂಶಗಳು ಅಂತ ಅರ್ಥ. ಗರುಡ ಶೇಷಾದಿ ರೂಪಗಳಿಂದ ಹೊರಟು ಸ್ವರೂಪ ದೇಹದಲ್ಲಿರುವ ಬುದ್ಧಿಯಲ್ಲಿರುವ ಗರುಡ ಶೇಷಾದಿ ರೂಪಗಳಿಂದ ಕೂತಿರುವ ವಾಯುದೇವರ ಒಳಗಿರುವ ದೇವರ ಜೊತೆಗೆ ಈ ದೇವರ ರೂಪಗಳು ಐಕ್ಯ. ಆಗ ಮತ್ತು ಪ್ರದ್ಯುಮ್ನ ರೂಪದಿಂದ ಅಂದ್ರೆ ಸ್ವರೂಪ ದೇಹದ ಪ್ರದ್ಯುಮ್ನ ರೂಪದಿಂದ ಒಂದು ಪ್ರದ್ಯುಮ್ನ ರೂಪ ಮತ್ತು ವಾಯುದೇವರ ರೂಪಗಳಿಂದ ಅನೇಕ ರೂಪಗಳಿಂದ ಗರುಡ ಶೇಷಾದಿ ರೂಪಗಳಿಂದ ಅನೇಕ ರೂಪಗಳು ವಾಯುದೇವರದ್ದು ಹೊರಡುತ್ತೆ. ಹೊರಟು ಲಿಂಗ ದೇಹದಲ್ಲಿರುವಂಥ ಸ್ವರೂಪ ದೇಹ ಇತ್ತು, ನಂತರ ಲಿಂಗ ದೇಹದಲ್ಲಿರುವಂಥ ಬ್ರಹ್ಮ ವಾಯು ಸರಸ್ವತಿ ಭಾರತೀಯರ ರೂಪದಲ್ಲಿ ಅಲ್ಲಿರುವ ಪ್ರದ್ಯುಮ್ನ ರೂಪ ಜೊತೆಗೆ ಪ್ರದ್ಯುಮ್ನ ರೂಪ, ಅಲ್ಲಿ ಇವರಿವರ ರೂಪದಲ್ಲಿ ಇವರಿವರ ರೂಪಗಳು, ಅವರ ಒಳಗಿರುವ ದೇವರ ರೂಪ ಜೊತೆಗೆ ಬಂದಿರುವ ದೇವರ ರೂಪಗಳು ಎಲ್ಲ ಐಕ್ಯ ಆಗಿ ಮತ್ತು ಅಲ್ಲಿಂದ ಒಂದೊಂದು ರೂಪ ಹೊರಟು ಅನಿರುದ್ಧ ದೇಹದಲ್ಲಿರುವಂಥ ದೇವರು ಮತ್ತು ವಾಯು ಬ್ರಹ್ಮ ಸರಸ್ವತಿ ಭಾರತಿ ಅನೇಕ ದೇವತೆಗಳು ಅವರಿಗೆ ಕೆಲಸ ಇಲ್ಲ ಸುಮ್ಮನೆ ಇರ್ತಾರೆ, ಅಂಥವರ ಒಳಗೆ ಈ ಲಿಂಗ ದೇಹದಿಂದ ಹೊರಟು ಬಂದಂಥ ದೇವರ ವಾಯುದೇವರ ಮತ್ತು ಗರುಡ ಶೇಷಾದಿಗಳ ಹೆಸರಿಟ್ಟುಕೊಂಡ ವಾಯುದೇವರ ಅನೇಕ ರೂಪಗಳು, ಈ ಗರುಡ ಶೇಷಾದಿಗಳು ಏನಿದ್ದಾರೆ ಅನಿರುದ್ಧ ದೇಹದಲ್ಲಿ, ಅವರೊಳಗೂ ವಾಯುದೇವರು ಆ ರೂಪದಿಂದ ನಿಂತಿದ್ದಾರೆ ಇಲ್ಲಿ ಅನಿರುದ್ಧ ದೇಹದೊಳಗೆ. ಈ ಲಿಂಗ ಶರೀರದಿಂದ ಬಂದ ವಾಯುದೇವರ ಗರುಡ ಶೇಷಾದಿ ರೂಪಗಳು, ಗರುಡ ಶೇಷಾದಿ ಹೆಸರಿಟ್ಟುಕೊಂಡ ಗರುಡ ಶೇಷಾದಿ ಆಕಾರದಲ್ಲಿರುವ ವಾಯುದೇವರ ರೂಪಗಳು ಅನಿರುದ್ಧ ದೇಹದಲ್ಲಿರುವಂಥ ಗರುಡ ಶೇಷಾದಿಗಳ ಒಳಗಿರುವಂಥ ಗರುಡ ಶೇಷಾದಿ ಆಕಾರದಲ್ಲಿರುವ ಪ್ರಾಣದೇವರ ಜೊತೆಗೆ ಈ ಪ್ರಾಣದೇವರ ರೂಪ ಐಕ್ಯ. ಹಾಗೆ
ಭಾರತೀಯ ರೂಪದಲ್ಲಿ
ಐಕ್ಯ ಆಗ್ತಾರೆ,
ಅಲ್ಲಿ
ಕೆಲಸ ಮಾಡಿಸ್ತಾರೆ, ಆದರೆ ಒಟ್ಟಾರೆ ಅಲ್ಲಿ ಅನಿರುದ್ಧ ದೇಹದಲ್ಲಿ ಈ ದೇವತೆಗಳು ನಿಂತಿರ್ತಾರಲ್ಲ ಅವರೊಳಗೆ ಭಾರತಿ ನಿಂತಿರ್ತಾರೆ, ಅವರ ರೂಪದಿಂದಲೂ ಹೊರಟು ಬಂದು ಅವರ ರೂಪಗಳು ಹೊರಟು ಬಂದು ಸ್ಥೂಲ ದೇಹದಲ್ಲಿರುವಂಥ ದೇವರ ಬ್ರಹ್ಮ ವಾಯು ಸರಸ್ವತಿ ಭಾರತಿ ಎಲ್ಲ ದೇವತೆಗಳ ರೂಪಗಳು ಒಂದಕ್ಕೊಂದು ಐಕ್ಯ ಆದರೆ ಬುದ್ಧಿಯಲ್ಲಿ ಒಂದು ಆಲೋಚನೆ ಬರುತ್ತೆ ಇದೆಲ್ಲ ಹೇಳಿದರಲ್ಲಿ. ನಂತರ ಸತಾವತ್ ಗುಣತ್ರಯ ಉಪಾದಾನಕತ್ವಾತ್ ಗುಣತ್ರಯ ರೂಪ ಇಲ್ಲಿ ಹೇಳುತ್ತಾರೆ. ಈ ಸ್ಥೂಲ ಶರೀರದ ಬುದ್ಧಿ ಏನಿದೆ ಆ ಬುದ್ಧಿ ಮೂರು ಗುಣಗಳಿಂದ ತಯಾರಾದದ್ದು, ಆದ್ದರಿಂದ ಗುಣತ್ರಯ ರೂಪವಾಗಿದೆ. ತತ್ರ ಇಲ್ಲಿ ಹೇಳ್ತಾ ಇದ್ದಾರೆ ಬಿಂಬ ಬುದ್ಧೇ ಐಕ್ಯ ಹೇಗೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಿಂಬ ಬುದ್ಧೇ ಪ್ರದ್ಯುಮ್ನಸ್ಯ ಬಿಂಬನ ಬುದ್ಧಿಸ್ಥಾನದಲ್ಲಿದ್ದ ಪ್ರದ್ಯುಮ್ನನಿಗೆ ಸ್ಥೂಲ ಬುದ್ಧಿ ನಿಯಾಮಕೇನ ಪ್ರದ್ಯುಮ್ನೇನ ಏಕೀಭಾವೋ ಭವತಿ. ಸ್ಥೂಲ ಬುದ್ಧಿಗೆ ನಿಯಾಮಕನಾದ ಪ್ರದ್ಯುಮ್ನಿಂದ ಬಿಂಬ ಬುದ್ಧಿಯ ಪ್ರದ್ಯುಮ್ನಿಗೆ ಏಕೀಭಾವ ಐಕ್ಯ ಆಗ್ತಾನೆ. ತಥಾಚ ಬಿಂಬಗುಣತ್ರಯಸ್ಯ ವಿಶ್ವಾದೇಹೇ ಸ್ಥೂಲ ಬುದ್ಧಿ ಸತ್ವಾದಿ ಗುಣ ಪ್ರೇರಕೈ ವಿಶ್ವಾದಿಭಿ ಏಕೀಭಾವ. ಈ ಬಿಂಬನೊಳಗಿರುವ ವಿಶ್ವ ತೈಜಸ ಪ್ರಾಜ್ಞ ರೂಪಗಳು ಮೂರು ಗುಣಸ್ಥಾನೀಯವಾದ್ದು ಇಲ್ಲಿ ಸ್ಥೂಲ ಬುದ್ಧಿಯಲ್ಲಿರುವ ಮೂರು ಗುಣದಲ್ಲಿ ಇರುವ ವಿಶ್ವ ತೈಜಸ ಪ್ರಾಜ್ಞರ ಜೊತೆಗೆ ದೇವರ ರೂಪ ಐಕ್ಯ. ತಥಾ ತೇನ ಸಹಗತಾನಾಂ ಆ ದೇವರಿಂದ ಹೊರಟು ಬಂದ ಬಾಹ್ಯಾದಿ ಬ್ರಹ್ಮಾದಿ ಅಂಶಾನಾಂ ಅತ್ರತ್ಯೈಹಿ ಬ್ರಹ್ಮಾದಿವಿಶ್ಚ ಏಕೀಭಾವ. ಅಲ್ಲಿ ಹೊರಟು ಬಂದ ಎಲ್ಲ ಬ್ರಹ್ಮಾದಿ ಅಂಶಗಳು ಇಲ್ಲಿ ಸೇರಿಬಿಡುತ್ತೆ. ತಥೋ ಇಲ್ಲಿ ಹೇಳ್ತಾ ಇದ್ದಾರೆ ವಿಶ್ವಾದಿಭಿ ಬ್ರಹ್ಮಾದಿವಿಶ್ಚ ಗುಣತ್ರಯಾತ್ಮಿಕಾಯಾಹ ಬುದ್ಧೇ ಉದ್ಬೋಧೋ ಭವತಿ. ಇಷ್ಟು ನಡೆದರೆ ಅವಾಗೆ ವಿಶ್ವಾದಿ ಮೂರು ಗುಣಗಳಿಂದ ಮೂರು ಗುಣ ನಿಯಾಮಕ ಭಗವದ್ ರೂಪಗಳಿಂದ ಕೂಡಿದ ಬ್ರಹ್ಮಾದಿಗಳಿಂದ ಕೂಡಿದ ಮೂರು ಗುಣತ್ರಯಾತ್ಮಕ ಅಂದರೆ ಮೂರು ಗುಣಗಳಿಂದ ಕೂಡಿದ ಈ ನಮ್ಮ ಬುದ್ಧಿ ಏನದಲ್ಲ ಒಂದು ಸಲ ಆಕ್ಟಿವೇಟ್ ಆಗುತ್ತೆ. ಹಾಗಾದರೆ ಬೆಳಿಗ್ಗೆಯಿಂದ ರಾತ್ರಿವರೆಗೆ ಎಷ್ಟು ಸಲ ಆಲೋಚನೆ ಮಾಡ್ತೀವಿ, ಎಂತಹ ಆಲೋಚನೆ ಓಡತಾ ಇರ್ತೀವಲ್ಲ, ಅದು ಭಗವಂತ ಎಷ್ಟು ರೂಪಗಳು ಬರ್ತಾ ಇರುತ್ತೆ. ಇನ್ನು ಉದ್ಬುದ್ಧಾಯಾಶ್ಚ ಬುದ್ಧೇ ವೃತ್ತಿತ್ರಯಂ ಉತ್ಪದ್ಯತೆ. ಆ ಬುದ್ಧಿ ಪ್ರೇರಣೆ ಆದ ಕೂಡಲೇ ಅಲ್ಲಿ ಮೂರು ವೃತ್ತಿಗಳು ಹುಟ್ಟುತ್ತೆ. ಯಾವುದು ಅಂದರೆ ಜಾಗ್ರತ ಸ್ವಪ್ನ ಸುಷುಪ್ತಿ ರೀತಿ. ಜಾಗ್ರತ ಅವಸ್ಥ ಸ್ವಪ್ನಾವಸ್ಥ ಸುಷುಪ್ತಿ ಅವಸ್ಥಾ ಅಂತ. ತತ್ರ ಇಲ್ಲಿ ಅಂದರೆ ಬುದ್ಧಿ ಮೂರು ಗುಣಗಳಿಂದ ಕೂಡಿದ್ದು. ನಮ್ಮ ಬುದ್ಧಿ ಸತ್ವ ರಜಸ್ಸು ತಮಸ್ಸು ಈ ಮೂರು ಗುಣಗಳಿಂದ ಕೂಡಿದ್ದು. ಮೂರು ಗುಣಗಳಿಂದ ಕೂಡಿದ ಬುದ್ಧಿಯಿಂದ ಮೂರು ಗುಣಗಳ ಅಂದರೆ ಮೂರು ಬರ್ತಾ ಇವೆ. ಅದರಲ್ಲಿ ಸತ್ವ ಗುಣದಿಂದ ಜಾಗರಾವಸ್ಥ, ರಜಸ ಸ್ವಪ್ನ ಸ್ವಪ್ನಾವಸ್ಥ, ತಮಸ ತಮೋ ಗುಣದಿಂದ ಸುಷುಪ್ತ್ಯವಸ್ಥ. ಇನ್ನ ತತಃ ತನ್ನಿಯಮನಾಯ ಹರೇ ವಿಶ್ವಾದಿ ರೂಪತ್ರೇಣೈವ ಬ್ರಹ್ಮಾದೀನಾಂ ಚ ಪ್ರಾದುರ್ಭಾವ ತತ್ರ ಪ್ರವೇಶಶ್ಚ. ಇಲ್ಲಿ ಹೇಳ್ತಾ ಇದ್ದಾರೆ ಈ ಬುದ್ಧಿಯ ಉದ್ಬೋಧ ಆದಾಗ ಜಾಗ್ರದಾವಸ್ಥ ಮೊದಲು ಬಂತು. ಆ ಜಾಗ್ರದಾವಸ್ಥ ಬಂದಾಗ ಆ ಜಾಗ್ರದಾವಸ್ಥಾದಲ್ಲಿ ಅಂದರೆ ಇಲ್ಲಿ ಸ್ವಲ್ಪ ಆಳವಾಗಿ ನೋಡಬೇಕು ಅಂತ ಹೇಳ್ತಾರೆ. ಬುದ್ಧಿ ಉದ್ಬೋಧ ಆದಾಗ ಜಾಗ್ರದ ಅವಸ್ಥೆ ಬಂತು. ಆ ಅವಸ್ಥಾ ರೂಪದಲ್ಲಿ ದೇವರ ಬ್ರಹ್ಮಾದಿ ದೇವತೆಗಳ ರೂಪಗಳು ಬಂತು. ಅವಸ್ಥಾ ಬಂತು. ಆ ಅವಸ್ಥಾ ಬಂದದ್ದು ಸ್ವಲ್ಪ ಕಾಲ ಇರಬೇಕಲ್ಲ, ಬೆಳಕಿನಿಂದ ಮಧ್ಯಾಹ್ನವರೆಗಾದ್ರೂ ಮಲಗುವವರೆಗಾದ್ರೂ ಇರಬೇಕಲ್ಲ, ಸ್ವಲ್ಪ ಆದ್ದರಿಂದ ಆ ಎಚ್ಚರ ಹಾಗೆ ಇರಬೇಕಾದರೆ ಬಂದದ್ದು ಹಾರಿ ಹೋಗುತ್ತೆ ಇಲ್ಲದಿದ್ದರೆ. ಅದಕ್ಕೆ ಬಂದ ಎಚ್ಚರ ನಿಯಮನ ಮಾಡುವ ರೂಪಗಳು ಬೇರೆ, ಎಚ್ಚರ ಕೊಡುವ ರೂಪಗಳು ಬೇರೆ, ಎಚ್ಚರ ಕೊಟ್ಟ ಎಚ್ಚರವನ್ನು ನಿಯಮನ ಮಾಡುವ ರೂಪ ಬೇರೆ. ಅದಕ್ಕೆ ಹೇಳ್ತಾ ಇದ್ದಾರೆ ತನ್ನಿಯಮನಾಯ ಹರೇ ವಿಶ್ವಾದಿ ರೂಪತ್ರೇಣೈವ ಬ್ರಹ್ಮಾದೀನಾಂ ಚ ಪ್ರಾದುರ್ಭಾವ ತತ್ರ ಪ್ರವೇಶಶ್ಚ. ಮೂರು ಗುಣಗಳಲ್ಲಿ ವಿಶ್ವ ತೈಜಸ ಪ್ರಾಜ್ಞ ಮತ್ತು ಬ್ರಹ್ಮಾದಿ ಅಂಶಗಳಿತ್ತು. ಅಲ್ಲಿಂದ ಹುಟ್ಟಿದ ಜಾಗ್ರದಾವಸ್ಥೆಯಲ್ಲಿ ವಿಶ್ವ ತೈಜಸ ಪ್ರಾಜ್ಞ ಮತ್ತು ಬ್ರಹ್ಮಾದಿಗಳ ಪ್ರವೇಶ ಆಗ್ತಾ ಇದೆ. ಅಲ್ಲಿ ಹೇಳ್ತಾ ಇದ್ದಾರೆ ತಥಾ ತದಾನೀಮೇವ ಕಾಲಾಖ್ಯಸ್ಯ ಹರೇ ಬ್ರಹ್ಮಾದೀನಾಂ ಚ ಯಸ್ಮಿನ್ ಜಾಗರಃ ಸಾ ಜಾಗ್ರದಾವಸ್ಥಾ. ಆ ಮೂರು ಗುಣಗಳಿಂದ ಮೂರು ಅವಸ್ಥೆಗಳಲ್ಲಿ ಮೂರು ರೂಪಗಳಿಂದ ಪ್ರವೇಶ ಮಾಡಿದ್ದಲ್ಲ ಅದರಲ್ಲಿ ಕಾಲನಾಮಕ ಭಗವಂತನಿಗೆ ಹರಿಗೆ ಬ್ರಹ್ಮಾದಿಗಳಿಗೂ ಯಾವ ಕಾಲದಲ್ಲಿ ಜಾಗರ ಉಂಟಾಗುತ್ತೋ ಅದು ಜಾಗ್ರದಾವಸ್ಥ. ಯಸ್ಮಿನ್ ಕಾಲೇ ಸ್ವಪ್ನ ಅಂದರೆ ಅವರ ಮೂಲಕ ನಮಗೆ ಸ್ವಪ್ನ ಬರುತ್ತೋ ಅದು ಸ್ವಪ್ನಾವಸ್ಥ. ಯಸ್ಮಿನ್ ಸುಪ್ತಿ ಎಲ್ಲಿ ಎಲ್ಲರಿಗೂ ನಿದ್ದೆ ಬರುತ್ತೋ ಅದು ಸುಷುಪ್ತ್ಯವಸ್ಥ ಅಂತ ಮೂರವಸ್ಥ ಹೇಳ್ತಾ ಇದ್ದಾರೆ. ಇನ್ನು ಜಾಗರಾದಿ ಉಪರಕ್ಷಿತ ಕಾಲತ್ರಯಂ ನಿರಮಾಯ ತನ್ನಿಯಾಮಕತೆಯ ಜಾಗ್ರದಾದಿ ಅವಸ್ಥಾನಾಂ ನಾಮಕ ರೂಪತ್ರಯೇಣ ಪ್ರಾದುರ್ಭಾವ. ಜಾಗರಾದಿ ಆ ಕಾಲವನ್ನು ಹುಟ್ಟಿಸಿ, ಆ ಅವಸ್ಥೆಯನ್ನು ಹುಟ್ಟಿಸಿ, ಆ ಅವಸ್ಥಾ ರೂಪದಲ್ಲಿ ಕಾಲ ರೂಪದಲ್ಲಿ ತನ್ನ ರೂಪಗಳನ್ನಿಟ್ಟು ನಿಯಾಮನ ಮಾಡಲಿಕ್ಕೆ ಭಗವಂತ. ಮತ್ತು ಅಲ್ಲಿ ನಿಯಾಮಕ ರೂಪಗಳು ಎಲ್ಲಿಂದ ಹುಟ್ಟುತ್ತೆ ಅಂದರೆ ಈ ಮೂರು ಗುಣಗಳಿಂದ ಅವಸ್ಥಾ ರೂಪಗಳ ಹುಟ್ಟು. ಆ ಅವಸ್ಥಾ ರೂಪಗಳಿಂದಲೇನೆ ನಿಯಾಮನ ಮಾಡುವ ರೂಪಗಳು ಹುಟ್ಟು. ಒಂದು ಆಲೋಚನೆ ನಮಗೆ ಬಂತು. ಆಲೋಚನೆ ಈ ಬುದ್ಧಿಯಿಂದ ಬರ್ತಾ ಇದೆ. ಬುದ್ಧಿಯಿಂದ ಆಲೋಚನೆ ಬರುವಾಗ ಭಗವಂತ ಆ ರೂಪದಿಂದ ಹೊರಟ. ಆಲೋಚನೆಯ ಆಕೃತಿಯಲ್ಲಿ ಭಗವದ್ ರೂಪ ಪ್ರಾದುರ್ಭಾವ. ಆಲೋಚನೆ ಕೆಲವು ಸಲ ಬರುತ್ತೆ, ತುಂಬ ಕಾಲ ಇರುತ್ತೆ. ಆದರೆ ಕೆಲವೊಂದ್ಸಲ ಬರುತ್ತೆ, ಹಾಗೆ ಹಾರಿ ಹೋಗುತ್ತೆ. ಯಾಕೆ ಅಂದರೆ ನಿಯಾಮನ ರೂಪ ಇಲ್ಲ. ಆ ಹುಟ್ಟಿದ ಆ ವಿಶೇಷವಾದ ಆಲೋಚನಾ ರೂಪವಾದಂತಹ ಭಗವದ್ ರೂಪದಿಂದ ನಿಯಾಮಕ ರೂಪ ಹುಟ್ಟಿ ಬಂದು ನಿಯಾಮನ ಮಾಡಿದರೆ ಅದು ಎಷ್ಟು ಕಾಲ ಇದ್ದರೆ ಅಷ್ಟು ಕಾಲ ಆಲೋಚನೆ ಇರುತ್ತೆ, ಇಲ್ಲದಿದ್ದರೆ ಇಲ್ಲ. ಅದಕ್ಕೆ ಸ್ವಪ್ನದಲ್ಲಿ ಕೂಡ ತುಂಬ ನಾವು ನೋಡಿರ್ತೇವೆ, ತುಂಬ ಕೇಳಿರ್ತೇವೆ. ಕೇಳಿದ್ರು ನೋಡಿ, ಕೆಲವೊಂದ್ಸಲ ಆಗ್ತಾ ಇರುತ್ತೆ, ತುಂಬ ಪಟ್ಟಿಯೇ ಓದಿರ್ತೀವಿ, ಶ್ಲೋಕಗಳು ಅದು ಇದು ಎಲ್ಲ ಕಾಣಿಸ್ತಾ ಇರುತ್ತೆ. ಎಚ್ಚರ ಆದಾಗ ಎಲ್ಲ ಇರಲ್ಲ, ಒಂದು ತುಂಡು ಮಾತ್ರ ಇರುತ್ತೆ. ಎಕ್ಸ್ಪೀರಿಯನ್ಸ್ ಆಗಿರುತ್ತಲ್ಲ, ಬಹಳ ಬಿಟ್ಟಷ್ಟೇ, ಮಿಕ್ಕದ್ದು ಇಡೀ ಜೀವನ ಎಷ್ಟು ಪ್ರಯತ್ನ ಮಾಡಿದರೂ ನೆನಪಾಗ್ತಾ ಇಲ್ಲ, ಎಷ್ಟಾದರೂ ನೆನಪಾಗಲ್ಲ. ಒಂದು ಮಾತ್ರ ಇದ್ದೇ ಇರುತ್ತದು. ಹೌ ಇಟ್ ಈಸ್ ಪಾಸಿಬಲ್ ಅಂದ್ರೆ ಆ ಬಿಟ್ಟಿಗೆ ಸ್ವಾಮಿ ನಿಯಾಮಕನಾಗಿ ನಿಂತಿದ್ದಾನಾದರೆ ತಲೆಯಲ್ಲಿ ಕೂತಿದೆ, ಮಿಕ್ಕದ್ದೆಲ್ಲ ಹಾರಿ ಹೋಯಿತು. ಇನ್ನ ಅದು ಹೇಳ್ತಾ ಇದ್ದಾರೆ, ತತ್ರ ತತಃ ವಿಶ್ವಾತ್ ವಿಶ್ವ ತೈಜಸಾತ್ ತೈಜಸ ಪ್ರಾಜ್ಞಾತ್ ಪ್ರಾಜ್ಞ ಇತಿ ತ್ರೀಣಿ ರೂಪಾಣಿ ಪ್ರಾದುರ್ಭವಂತಿ. ಅಂದರೆ ಅವಸ್ಥಾತ್ರಯ ನಿಯಾಮಕ ರೂಪಗಳು ವಿಶ್ವ ತೈಜಸ ಪ್ರಾಜ್ಞ, ಮೂರು ಗುಣಗಳಿಗೆ ವಿಶ್ವ ತೈಜಸ ಪ್ರಾಜ್ಞ. ಅಲ್ಲಿಂದ ಹುಟ್ಟಿದ ಮೂರು ಗುಣಗಳು, ಇನ್ನು ಮೂರು ರೂಪಗಳು ವಿಶ್ವ ತೈಜಸ ಪ್ರಾಜ್ಞ. ಆ ಅವಸ್ಥಾ ನಿರ್ಮಾಣ ಮಾಡುವಂತಹ ರೂಪಗಳು ಅಲ್ಲಿಂದ ಹುಟ್ಟಿದ ವಿಶ್ವ ತೈಜಸ ಪ್ರಾಜ್ಞರೇ ನಿಯಾಮಕ ರೂಪಗಳು ಎಲ್ಲ ಅದೇ ಮೂರು ತ್ರೀಣಿ ರೂಪಾಣಿ ಪ್ರಾದುರ್ಭವಂತಿ. ತತ್ರ ವಿಶ್ವ ದಕ್ಷಿಣಾಕ್ಷಿಸ್ಥಾನೇ ತಿಷ್ಠತಿ. ಅದರಲ್ಲಿ ವಿಶ್ವನಾಮಕ ಭಗವಂತ ಬಲಗಣ್ಣಿನಲ್ಲಿ ಇರ್ತಾನೆ. ಇನ್ನು ತೈಜಸಃ ಸ್ವಪ್ನಸ್ಥಾನೆ, ತೈಜ ಸ್ವಪ್ನಸ್ಥಾನ ಅಂದರೆ ಕಂಠದಲ್ಲಿರ್ತಾನೆ. ಪ್ರಾಜ್ಞ ಹೃದಯ ಸ್ಥಾನೆ, ಪ್ರಾಜ್ಞನಾಮಕ ಭಗವಂತ ಹೃದಯದಲ್ಲಿರ್ತಾನೆ. ತಥೋ ಬಿಂಬಸ್ಯ ನಾನಾವಿಧ ಜ್ಞಾನ ಕರ್ಮ ಸುಖಾದಿ ಇಚ್ಛಾಯಾಂ ಬಿಂಬ ಮನಾದಿ ಸರ್ವೇಂದ್ರಿಯಾಣಿ ಉಕ್ತ ಅನೇಕ ದೇವತಾ ಅಧಿಷ್ಠಿತಾನಿ ಜೀವ ಮನ ಆದಿ ಸರ್ವೇಂದ್ರಿಯ ದ್ವಾರ ಹೇಳ್ತಾ ಇದ್ದಾರೆ. ನಂತರ ಈ ವಿಶೇಷವಾಗಿರತಕ್ಕಂಥ ಜಾಗೃತ ಕಾಲದಲ್ಲಿ ಬಿಂಬನ ಅಂದರೆ ನಾನಾ ವಿಧವಾದ ಜ್ಞಾನ ಕರ್ಮ ಸುಖ ಪಡಬೇಕು ಅಂತ ಇಚ್ಛ, ಬಿಂಬನಿಗೆ ಇಚ್ಛ ಅಲ್ಲ, ದೇವರಿಗೆ ಯಾಕೆ ಇಚ್ಛ ಅಂದರೆ ನಮ್ಮ ಜ್ಞಾನ ಕರ್ಮ ಸುಖಕ್ಕನುಗುಣವಾಗಿ ಆತ ಇಚ್ಛ ಪಡ್ತಾನೆ. ಆ ಇಚ್ಛಾಗನುಸಾರವಾಗಿ ಬಿಂಬ ಮನಸ್ಸು ಮೊದಲಾದ ಎಲ್ಲ ಇಂದ್ರಿಯಗಳಿಂದ ಎಲ್ಲ ದೇವತೆಗಳೊಳಗಿರುವ ರೂಪಗಳಿಂದ ಕೂಡಿದ ದೇವರ ರೂಪಗಳು ಹೊರಟು ಬಂದು ಜೀವನ ಮನಸ್ಸು ಮೊದಲಾದ ಎಲ್ಲ ಇಂದ್ರಿಯಗಳಲ್ಲಿ ಹೀಗೆ ಪ್ರವೇಶ ಮಾಡಿ ಸ್ಥೂಲ ಮನಸ್ಸಿನಲ್ಲಿ ಎಲ್ಲ ಇಂದ್ರಿಯಗಳಲ್ಲಿ ಪ್ರವೇಶ ಮಾಡಿದರೆ ಆಯಾ ಇಂದ್ರಿಯಗಳ ಚಟುವಟಿಕೆ ಆಗ್ತಾ ಇದೆ. ಅತ್ರ ವಿಶೇಷಂ ವಿಶಿಷ್ಯ ತತ್ತದಿಂದ್ರಿಯ ವ್ಯಾಪಾರ ನಿರೂಪಣಾವಸರೆ ಪ್ರದರ್ಶಯಿಷ್ಯಾಮಃ. ಇಲ್ಲಿ ಹೇಳ್ತಾ ಇದ್ದಾರೆ, ಅಲ್ಲ ಅವೆಲ್ಲ ಹೇಳ್ತೀರಾ ಅಂದರೆ ಇಲ್ಲಿ ಹೇಳಲ್ಲ, ಮುಂದೆ ನಾವು ಇಂದ್ರಿಯ ವ್ಯಾಪಾರ ನಿರೂಪಣ ಅಂತ ಒಂದು ಪ್ರಕರಣ ಮಾಡಿದ್ದೇವೆ, ಅಲ್ಲಿ ವಿಶೇಷವಾಗಿ ನಿರೂಪಣ ಮಾಡುತ್ತೇವೆ ಅಂತ ಅಲ್ಲಿಗೆ ಕಟ್ ಶಾರ್ಟ್ ಮಾಡಿದ್ದೆ. ಮತ್ತು ಅದೆಲ್ಲ ಇಲ್ಲಿ ಹೇಳಬೇಕಾಗಿ ಎಲ್ಲ ಎಲ್ಲ ಸರಿ ಒಂದೇ ಪ್ರಕರಣ ಮಾಡಬಹುದಾಗಿತ್ತು, 16 ಪ್ರಕರಣ ಸೇರಿ ಒಂದೇ ಪ್ರಕರಣ ಅಂತಿಟ್ಟು ಮಾಡಿದರೆ ಈಸಿ ಆಗ್ತಿತ್ತು. ಆದರೆ ಯಾರೂ ಮುಟ್ತಾ ಇದ್ದಿಲ್ಲ, ಅಪ್ಪಾ ಇಷ್ಟು ದೊಡ್ಡ ಪ್ರಕರಣ ಅಂತ ಹೇಳಿ ಯಾರು ಮುಟ್ತಾ ಇದ್ದಿಲ್ಲ, ಒಂದು ಆರತಿ ಮಾಡಿ ಹೋಗ್ತಾ ಇದ್ರೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ಎಲ್ಲ ಬಿಡಿಸಿ ಬಿಡಿಸಿ ಮಾಡಿದ್ರು. ನಂತರ ತದಾ ಬಿಂಬ ಚಕ್ಷುಷಾ ಸಹ ಬಿಂಬ ವಿಶ್ವಸ್ಯ ಅಪಿ ಆಗಮನಂ ತಸ್ಯ ಸ್ಥೂಲ ಚಕ್ಷುಸ್ಥಿತೇನ ವಿಶ್ವೇನ ಏಕೀಭಾವಶ್ಚ ಭವತಿ. ಇಲ್ಲಿ ಹೇಳ್ತಾ ಇದ್ದಾರೆ ನಮಗೆ ಎಚ್ಚರ ಆಗಬೇಕು ಅಂದರೆ ಹೇಗೆ ಜಾಗ್ರತ್ ಕಾಲ ಅಂದರೆ ಬಿಂಬನ ಕಣ್ಣಿನೊಳಗಿರುವಂಥ ಬಿಂಬನ ಕಣ್ಣು ಅಲ್ಲಿ ವಿಶ್ವ ನಿಂತಿರ್ತಾನೆ. ಆ ವಿಶ್ವ ಹೊರಟು ಸ್ಥೂಲ ದೇಹದಲ್ಲಿರುವ ಈ ವಿಶ್ವನಿಂದ ಸೇರಿದರೆ ನಮಗೆ ಜಾಗ್ರತ್ ಕಾಲ ಬರುತ್ತೆ. ಆ ವಿಶ್ವನಿಗೆ ದ್ವೌಪಾದವು ಎರಡು ಪಾದಗಳು ನಾಲ್ಕು ಕೈ ಒಂದು ಸೊಂಡಿಲು ಈ ರೀತಿ ಏಳು ಅಂಗಗಳು ಏಕ ಊನ ವಿಂಶತಿ ಮುಖವಾಂಶ್ಚ ಅಂದರೆ ಒಂದು ಕಡಿಮೆ ಇಪ್ಪತ್ತು ಮುಖಗಳಿಂದ ಇದ್ದಾನೆ. ತತ್ರ ಮಧ್ಯಮಂ ಗಜಮುಖಾಕಾರಂ ಮಧ್ಯದ್ದು ಆನೆ ಮುಖಾಕಾರ ಪಾರ್ಶ್ವಯೋಸ್ತು ಪಾರ್ಶ್ವಗಳಲ್ಲಿ ಒಂಬತ್ತು ಒಂಬತ್ತು ಸಂಖ್ಯೆಯಿಂದ ಕೂಡಿದ ನರಮುಖಾಕಾರಾಣಿ ನರರಂತೆ ಇರುವ ಮುಖರಂತೆ ಇರುವ ಆಕಾರಗಳಿವೆ. ಇದು ಶ್ರೀ ವಿಷ್ಣುತೀರ್ಥ ವಿರಚಿತ ಷೋಡಶಿಯೇ ಅವಸ್ಥಾತ್ರಯ ನಿರ್ಮಾಣ ನಾಮಕಂ ಪ್ರಕರಣಂ. ಮೂರು ಅವಸ್ಥೆಗಳು ಬರ್ತಾ ಇವೆ. ಹೇಗೆ ನಿರ್ಮಾಣ ಆಗಿದ್ದು ಅಂದರೆ ಬಿಂಬನಿಂದ ನಿರ್ಮಾಣ ಆಗಿದ್ದು ಹೀಗೆ ಅಂತ ಅವಸ್ಥಾತ್ರಯಗಳನ್ನು ತಿಳಿಸಿಕೊಟ್ಟು ಇನ್ನು ಮುಖ್ಯ
ಡೌಟ್ ಒಂದಿದೆ. ಈಗ ಮೂರು ಅವಸ್ಥೆಗೆ ಈಗ ಒಂದು ಸೆಟ್ ಆಫ್ ದೇವತೆಗಳು ಹೊರಡ್ತಾರೆ. ಈಗ ಎಲ್ಲಿ ಈಗ ಜಾಗದ ಕಾಲಕ್ಕೆ ಬೇರೆ ಸೆಟ್ ಆಫ್ ದೇವತೆಗಳು ಅಂದರೆ ಅದಕ್ಕೆ ಬೇರೆ ಸ್ವಪ್ನಕ್ಕೆ ಬೇರೆ.
ಯದ್ಯಪಿ ಜಾಗೃತ್ ಕಾಲಕ್ಕೆ ಹೊರಟ ಸೆಟ್ ಏನಿದೆ ಅವರಲ್ಲಿ 90% ಮಲ್ಕೊಂಡ್ಬಿಡ್ತಾರೆ. ಸ್ವಪ್ನ ಕಾಲದಲ್ಲಿ ಅವರೇ ಮಲ್ಕೊಂಡ್ಬಿಡ್ತಾರೆ ಅಂದರೆ ವಾಯುದೇವರ ಅಧೀನಾಗಿರ್ತಾರೆ, ರುದ್ರದೇವರ ಅಧೀನಾಗಿರ್ತಾರೆ. ಸುಷುಪ್ತಿ ಕಾಲದಲ್ಲಿ ವಾಯುದೇವರೊಬ್ಬರೇ ಎಚ್ಚರ, ಇವರೆಲ್ಲ ಮಲಗಿರ್ತಾರೆ. ಅದರಿಂದ ಇಡೀ ಶರೀರದ ಮೇಲಿದ್ದುಕೊಂಡು ಇಡೀ ಶರೀರದ ಆಗು ಹೋಗುಗಳೆಲ್ಲ ನಿಯಮನ ಮಾಡುವುದು ತುರಿಯ. ಅಷ್ಟೇ ಅಲ್ಲ ಮೋಕ್ಷದಲ್ಲಿ ನಿಯಾಮಕ ರೂಪ ತುರಿಯ ವಾಸುದೇವ. ಅಷ್ಟೇ ಅಲ್ಲ ನಮಗೆ ರಾತ್ರಿ ಪ್ರಾಜ್ಞನಾಮಕ ಭಗವಂತ ಸ್ವರೂಪ ಸುಖ ಕೊಡುವಾಗ ವಾಸುದೇವ ಅಲ್ಲಿ ತುರಿಯನಾಮಕ ವಾಸುದೇವನ ಸನ್ನಿಧಾನವೂ ಬರುತ್ತೆ. ಇಬ್ಬರು ಸೇರಿ ನಮಗೆ ವಿಶೇಷವಾಗಿ ಚೂರು ಮೋಕ್ಷದಲ್ಲಿ ಬರಬೇಕಾದ ಸುಖದಲ್ಲಿ 0.00000 ಆ ಒಂದು ಚಿಕ್ಕದು ಸುಷುಪ್ತಿ ಕಾಲದಲ್ಲಿ ಕೊಡ್ತಾರೆ, ಅನುಭವ ಕೊಡ್ತಾರೆ.
ಬಿಂಬರೂಪದಿಂದನೇ ಹೊರಡತ್ತ ನಮ್ಗೆ ಎಷ್ಟು ಯೋಗ್ಯತೆ ನಮ್ಗೆ ಎಷ್ಟು ಕೊಡಬೇಕೋ ಅಷ್ಟೇ ಬಿಂಬರೂಪದಿಂದ ಹೊರಡತ್ತೋ ಅಥವಾ ಸ್ವರೂಪ ದೇಹಕ್ಕೆ ಬಂದ
ಏನು ಹೊರಡೋದು
ಏನೋ ನಮ್ಗೆ ಏನೋ ನೋಡ್ಬೇಕು ಮಾಡಮ್ಮ ಅಥವಾ ತಿಳ್ಕೊಳ್ಳೋದೆಲ್ಲ
ಎಲ್ಲ
ಎಲ್ಲ
ಎಲ್ಲ ವ್ಯಾಪಾರಗಳು ಎಲ್ಲ ಆಲೋಚನೆಗಳು ಬಿಂಬನಿಂದಲೇನೆ ಹೊರಟದು.
ಅಲ್ಲ ಪೂರ್ತಿ ಅಲ್ಲಿ ಹೊರಟ್ಬಿಟ್ಟು ಇಲ್ಲಿ ಕಂಟ್ರೋಲ್ ಮಾಡ್ತಾರೋ ಸ್ವರೂಪ ದೇಹಕ್ಕೆ ಬಂದಾಗ ಅಥವಾ ಅಲ್ಲಿಂದಾನೇ ಕಂಟ್ರೋಲ್ ಆಗಿ ನಮ್ಗೆ ಎಷ್ಟು ಕೊಡಬೇಕು ಅಷ್ಟೇ ಬರುತ್ತೆ.
ಟೋಟಲ್ ಆರಿಜಿನ್ನು ಕಂಟ್ರೋಲು ಎಲ್ಲ ಬಿಂಬ
ಅಲ್ಲಿಂದಾನೇ ಹೊರಟ್ಬಿಡುತ್ತೆ. ನಮ್ಗೆ ಎಷ್ಟು ಯೋಗ್ಯತೆನೂ ಅಷ್ಟೇ
ಎಲ್ಲ. ಆ ಯೋಗ್ಯತೆ ಅಂದ್ರೆ ಎಷ್ಟು ನಿಮ್ ಯೋಗ್ಯತೆ ದೊಡ್ಡದಿರ್ಬೋದು ಚಿಕ್ಕದಿರ್ಬೋದು, ಆದರೆ ಇವಾಗ ಜೀವ ಯಾರೋ ದೊಡ್ಡ ಜೀವನ ಇರ್ಬೋದು ಆದರೆ ಕರ್ಮಾನುಸಾರ ಇವಾಗ ಕೆಟ್ಟವನಾಗಿ ಹುಟ್ಟಿರ್ತಾನೆ, ಕರ್ಮಾನುಸಾರ ಕೆಟ್ಟ ಕೆಲಸ ಮಾಡ್ತಾ ಇರ್ತಾನೆ. ಯದ್ಯಪಿ ಅಜಾಮಿಲ್ಲ ಮೋಕ್ಷ ಯೋಗ್ಯ ವ್ಯಕ್ತಿ ಆದರೆ ಎಂಥ ಕೆಲಸ ಮಾಡಿದ ಆ ಕೆಲಸಗಳು ಮಾಡುವಾಗ ಅದನ್ನು ಮುಚ್ಚಿಟ್ಟು ಆ ಕರ್ಮಕ್ಕೆ ತಕ್ಕಂತೇನೆ ಪ್ರೇರಣೆ. ಈಗ ನಿಮ್ಮ ಕಲ್ಪನೆ ಹೇಗೆ ಅಗ್ರೇಶ ಪ್ರಾದೇಶ ಮೂಲೇಶ ಎಲ್ಲಿರ್ತಾರೆ ಅಂತ? ಅಲ್ಲ ಎನ್ನೇ ಸ್ವರೂಪ ದೇಹದಲ್ಲೋ ಸ್ಥೂಲ ದೇಹದಲ್ಲೋ?
ಸ್ಥೂಲ ದೇಹದಲ್ಲಿ ಸುಷುಮ್ನ ನಾಡಿ ನಂಗೆ
ಹೌದು. ಅಲ್ಲ ಅವರನ್ನ ನಿಮ್ಮ ಅಭಿಪ್ರಾಯ
ಸಿಂಹ ಅಂತ ನಾವು ಅನ್ನೋದು ಇದನ್ನೆ ಓದೋವಾಗ ಡೌಟ್ ಬಂತು ನಮಗೆ. ನಮ್ಮ ಆಕೃತಿ ತಕ್ಕ ಹಾಗೆ ಇಮಿಡಿಯೇಟ್ ಇದರಲ್ಲಿ ಒಂದು ಆಕಾರ ಇರತ್ತೆ ಬಿಂಬಮೂರ್ತಿ ಅಂದ್ಬಿಟ್ಟು ಅದ ಅಥವಾ ಸ್ವರೂಪ ದೇಹದಲ್ಲಿ
ಒಂದು ನಿಮ್ಮ ಆಕೃತಿಗೆ ತಕ್ಕಂತೆ ಅಂತ ಶಬ್ದ ಏನಿದೆ ಅಲ್ಲ ಜೀವ ಆಕೃತಿ ಅಂತ ಹಾಕಿರ್ತಾರೆ. ಈ ಶರೀರದ ಆಕೃತಿಗೆ ತಕ್ಕಂತೆ ರೂಪಕ್ಕೆ ಬಿಂಬರೂಪ ಅಂತ ಕರೆಯಲ್ಲ. ಈ ಶರೀರಕ್ಕೆ ಆಕೃತಿಗೆ ತಕ್ಕಂತ ಶರೀರ ಆಕೃತಿ ಇಟ್ಟುಕೊಂಡಿದ್ದದ್ದು ಶರೀರ ಅಂತ ಕರೀತಾರೆ ಭಗವಂತನನ್ನ, ಶರೀರ ನಾಮಕ ರೂಪ. ಇನ್ನ ಇದರಲ್ಲಿ ಸ್ವಲ್ಪ ಡೆಲಿಕೇಟ್ ಬೈಫರ್ಕೇಶನ್ ಇದೆ. ಏನದು ಅಂದರೆ, ಜೀವನ ಸ್ವರೂಪ ದೇಹದೊಳಗಿರುವ ಬಿಂಬ, ನಂತರ ಮೇಲೆ ಜೀವನ ಸ್ವರೂಪ ದೇಹ, ಆ ಸ್ವರೂಪ ದೇಹದಲ್ಲಿರುವ ಎಲ್ಲ ದೇವರ ರೂಪಗಳು ಆ ಬಿಂಬನಿಂದಲೇ ಹುಟ್ಟಿ ಬಂದದ್ದು, ನಂತರ ಲಿಂಗ ದೇಹದಲ್ಲಿರುವ ಎಲ್ಲ ದೇವರ ರೂಪಗಳು ಬಿಂಬದಿಂದಲೇ ಹುಟ್ಟಿ ಬಂದದ್ದು, ಅನಿರುದ್ಧ ದೇಹದಲ್ಲಿರುವ ಎಲ್ಲ ದೇವರ ರೂಪಗಳು ಬಿಂಬನಿಂದಲೇ ಹುಟ್ಟಿ ಬಂದದ್ದು, ಸ್ಥೂಲ ದೇಹದಲ್ಲಿರುವ ಎಲ್ಲ ದೇವರ ರೂಪಗಳು ಬಿಂಬನಿಂದ ಹುಟ್ಟಿ ಬಂದದ್ದಲ್ಲ, ಸ್ಥೂಲ ದೇಹದಲ್ಲಿ ಮಾತ್ರ ಹೊರಗಿರುವ ಬಾಹ್ಯ ಬಾಹ್ಯ ಸರ್ವತ್ರ ವ್ಯಾಪ್ತನಾದ ಭಗವಂತನಿಂದ ಹೃದಯಸ್ಥನಾದ ಭಗವಂತ ಇಲ್ಲಿಗೆ ಬರ್ತಾನೆ. ಯಾಕೆ ಈ ಶರೀರ ಬಿದ್ದು ಹೋದಾಗ ಮಿಕ್ಕ ಶರೀರ ಸೆಟ್ ಎಲ್ಲ ಲಿಂಗ ಕೊನೆಗೆ ಮೋಕ್ಷ ಪರ್ಯಂತ ಬರುತ್ತೆ. ಆದ್ರಿಂದ ಅಲ್ಲಿರೋ ರೂಪಗಳು ಬೇರೆ, ಇಲ್ಲಿ ಬಂದ ರೂಪಗಳು ಬೇರೆ. ಸರಿ, ಇಲ್ಲಿರುವ ಈ ಹೃದಯ ಕಮಲದಲ್ಲಿ ಅಗ್ರೇಶ ಪ್ರಾದೇಶ ಮೂಲೇಶ ಮೂವರು ಇದ್ದಾರೆ. ಜೀವನ ಸ್ವರೂಪ ದೇಹದೊಳಗಿರುವ ಹೃದಯ ಕಮಲದಲ್ಲೂ ಅಗ್ರೇಶ ಪ್ರಾದೇಶ ಮೂಲೇಶ ಅಂತಿದ್ದಾರೆ. ಇಲ್ಲಿರುವ ಇವರಿಗೂ ಅಲ್ಲಿರುವವರಿಗೂ ಬಿಂಬ ಅಂತಲೇನೆ ಹೆಸರು. ಕ್ಲಾರಿಫೈ ಆಗ್ತಾ ಇದೆಯಾ? ಇಬ್ಬರಿಗೂ ಬಿಂಬ ಅಂತಲೇನೆ ಹೆಸರು. ರೂಪ ಹೇಗಿರುತ್ತೆ ಅಂದರೆ, ಪ್ರಾದೇಶ ಇಲ್ಲಿ ಅಲ್ಲಿ ಒಂದೇ ರೂಪ, ನಾರಾಯಣ ರೂಪ. ಮೂಲೇಶನು ಅಷ್ಟಭುಜ ನಾರಾಯಣ ರೂಪ, ಇಲ್ಲಿ ಅಲ್ಲಿ ಎರಡೂ ಕಡೆ ಹೌದು. ಅಗ್ರೇಶ ಮಾತ್ರ ಹೇಗಿರ್ತಾನೆ ಅಂದರೆ, ಜೀವನ ಆಕಾರ ಹೇಗಿರುತ್ತೆ ಆ ಆಕಾರದಲ್ಲಿ ಇರ್ತಾನೆ ಅಗ್ರೇಶ. ಅದೇ ಜೀವನ ಆಕಾರ ಏನಿದೆ ಅಂಥ ಆಕಾರ ಧಾರಣೆ ಮಾಡಿಕೊಂಡು ಹೊರಗಿಂದ ಬಂದವ ಈ ಬಿಂಬ. ಆದ್ದರಿಂದ ಮೊದಲು ಅಪರೋಕ್ಷ ಜ್ಞಾನ ಅಂತಾದಾಗ ಜೀವನ ಒಳಗಿರುವ ದೇವರ ರೂಪ ದರ್ಶನ ಆಗಲ್ಲ, ಇಲ್ಲಿರುವ ಬಾಹ್ಯ ಹೃದಯದಲ್ಲಿರುವ ಭಗವದ್ ರೂಪ ದರ್ಶನ ಆಗುತ್ತೆ, ಅದು ಜೀವಾಕಾರದಲ್ಲಿ ಇರುತ್ತೆ. ಏನ್ ಬೇಕಾದಾಗಿರುತ್ತೆ ಅದೇ ಕಥಾ ಕಥಾ ಅಂತ ಹೇಳಿದ್ದೆ ನಾನು. ವಿಜಯದಾಸರದ್ದು ಕಾಗೆ ಏನು ಬೇಕಾದ್ರೆ ಆಗಿದೆ, ಏನಾದ್ರೆ ಏನು ಸಕ್ಕರೆ ಗೊಂಬೆ ಕಾಗೆ ಆದ್ರೆ ಏನು ಏನಾದ್ರೆ ಒಳ್ಳೆ ಸಕ್ಕರೆ ನಂತರ ಬರತಕ್ಕಂತಹ ಪ್ರಕರಣ ಪ್ರಾಣ ವ್ಯಾಪಾರ ಪ್ರಕರಣ. ಹೇಳು
ಯಾರು ಬಂದಿಲ್ಲ, ಹೋಗೋ ಏನಂದ್ರೆ ಆರಾಧನೆ ಆರಾಮ ಕೇಳ್ಬಿಟ್ಟು
ಅಥ ಎಫ್ಟಿ ಯು ಏನ್ ವಿಧ ವಿಶ್ವ ಖಂಡೇಶಾನ್ ಮಹಾರಾಜ ಇವ ಮನ ಆದಿ ಸರ್ವೇಂದ್ರಿಯೇಶು ತತ್ತದ್ರೂಪ ವಿಶೇಷಾಣಿ ನಿಯಮ್ಯ. ಇನ್ನು ಹೇಳ್ತಾ ಇದ್ದಾರೆ ಈ ವಿಶ್ವನೆಂಬ ಮಹಾನುಭಾವ ಸ್ವಾಮಿ ಕಣ್ಣಲ್ಲಿ ನಿಂತುಕೊಂಡು ಹೇಗೆ ರಾಜ ಚಿಕ್ಕ ಚಿಕ್ಕ ಪ್ರಾಂತಗಳಿಗೆ ಪಾಳ್ಯಗಾರರನ್ನ ಇಟ್ಟು ಅವರನ್ನು ನಿಯಮನ ಮಾಡುತ್ತಾನೋ ಹಾಗೆ ಮನಸ್ಸು ಮೊದಲಾದ ಎಲ್ಲ ಇಂದ್ರಿಯಗಳಲ್ಲಿ ತನ್ನದೇ ರೂಪಗಳನ್ನು ಇಟ್ಟು ಬ್ರಹ್ಮಾದಿಗಳ ರೂಪಗಳನ್ನು ಇಟ್ಟು ನಿಯಮನ ಮಾಡಿ ತೈಹಿ ಜಾಗ್ರದವಸ್ಥಾ ಕಾಲೀನಾನ್ ಸರ್ವ ವ್ಯಾಪಾರಾನ್ ಕಾರಯಿತಿ. ಆ ಬ್ರಹ್ಮಾದಿ ದೇವತೆಗಳಿಂದ ಅಲ್ಲಿರುವ ತನ್ನ ರೂಪಗಳಿಂದ ಆ ಜಾಗ್ರತ್ ಕಾಲದ ಎಲ್ಲ ಕಾರ್ಯಗಳನ್ನು ಮಾಡಿಸ್ತಾನೆ ಎಂದು ಹೇಳ್ತಾ ಇದ್ದಾರೆ. ತಾನ್ ವ್ಯಾಪಾರಾನ್ ಯಥಾಮತಿ ನಿರೂಪಯಿಷ್ಯಾಮ. ಅದು ನೋಡಿ ಎಂಥ ಮಾತು ಹೇಳ್ತಾರೆ, ಆ ವ್ಯಾಪಾರಗಳನ್ನ ನಮಗೆ ಗೊತ್ತಿದ್ದಷ್ಟು ಹೇಳ್ತೇನೆ, ಎಷ್ಟು ವಿನಯ. ಯಥಾಮತಿ ಶಬ್ದಕ್ಕೆ ತುಂಬಾ ಅರ್ಥ, ಸುಧಾದಲ್ಲೂ ಬರುತ್ತೆ ಯಥಾಮತಿ ಅಂತ. ಯಥಾಮತಿ ಶಬ್ದಕ್ಕೆ ಅರ್ಥ ಏನು ಅಂದ್ರೆ, ನಮ್ಮ ಗುರುಗಳಿಗೂ ಜಾಸ್ತಿ ಗೊತ್ತು, ನನಗೇನು ಗೊತ್ತಿಲ್ಲ, ನನಗೆಷ್ಟು ಗೊತ್ತೋ ಅಷ್ಟು ಹೇಳ್ತೇನೆ ಅಂತ ಒಂದರ್ಥ. ಶಿಷ್ಯ ಬುದ್ಧಿಂ ಅನತಿಕ್ರಮ್ಯ ಅಂತ, ಶಿಷ್ಯರ ಬುದ್ಧಿಗೆ ಎಷ್ಟು ಎಟಕಬೇಕೋ ಅಷ್ಟೇ ಹೇಳ್ತೇವೆ ಅಂತ ಇನ್ನೊಂದರ್ಥ. ಯಥಾಮತಿ ಇನ್ನ ತತ್ರ ಅಂದರೆ ಯಥಾಮತಿ ನಿರುಪೈಷ್ಯಾಮ ಶಬ್ದಕ್ಕೆ ಅಂತರಾರ್ಥ ಇನ್ನೊಂದು ಇದೆ. ಇದೇ ನಿರೂಪಣೆ ಮಾಡ್ತಾ ಇದ್ದೇವೆ. ಶಿಷ್ಯರ ಬುದ್ಧಿ ಒಂದು ರೀತಿಯಾಗಿದ್ದಾಗ, ಪಾಪ ಅಡ್ಡಿಯಾಗಿದ್ದಾಗ ಒಂದು ರೀತಿ ಅರ್ಥ ಆಗುವಂತೆ ನಾವೇ ಒಳಗೆ ನಿಂತು ನಿರೂಪಣೆ ಮಾಡ್ತೇವೆ. ಅದೇ ಶಿಷ್ಯರಿಗೆ ಸಾಧನೆಯಿಂದ ಪಾಪ ಕತ್ತರಿಸಿ ಹೋದಾಗ ಚೆನ್ನಾಗಿ ಅರ್ಥ ಆಗುವಂತೆ ಇದೇ ಪ್ರಕರಣದಲ್ಲಿ ನಿಂತು ನಾವೇ ನಿರೂಪಣೆ ಮಾಡ್ತೇವೆ. ಅಪರೂಪವಾದ ಅರ್ಥಗಳು ಬಹಳ ಇವೆ, ಅದೆಲ್ಲ ಹೇಳಲ್ಲ ಶಾಸ್ತ್ರದಲ್ಲಿ, ಎಲ್ಲಿ ಹೇಳಲ್ಲ, ಒಳಗೊಳಗೆ ಇರುತ್ತವೆಲ್ಲ. ತತ್ರ ಆದವು ಪಂಚ ಪ್ರಾಣ ವ್ಯಾಪಾರ ನಿರೂಪ್ಯತೆ. ಬಹಳ ಇಂಪಾರ್ಟೆಂಟ್, ವೆರಿ ಹಾಕ್ತಾರಲ್ಲ ಕ್ವಶನ್ ಪೇಪರ್ ಅಲ್ಲಿ ಹಾಕೊಂಡಿರ್ತಾರೆ ನಮ್ಮವರು, VVIP, ವೆರಿ ವೆರಿ ಇಂಪಾರ್ಟೆಂಟ್. ಅದು ಪಂಚ ಪ್ರಾಣ ವ್ಯಾಪಾರವನ್ನು ನಿರೂಪಣೆ ಮಾಡುತ್ತಾ ಇದ್ದಾರೆ. ಭಗವಾನ್ ಶ್ರೀಪತಿ ಜೀವ ದೇಹಂ ನಿರ್ಮಾಯ ತಸ್ಯ ಉತ್ಸರ್ಗತಃ ಶತ ಸಂವತ್ಸರ ಜೀವನಂಚ ನಿಯಮ್ಯ. ದೇವರು ಶ್ರೀಹರಿ ನಮಗೆ ಜೀವನಿಗೆ ದೇಹವನ್ನು ನಿರ್ಮಾಣ ಮಾಡಿ ಅದಕ್ಕೆ ಉತ್ಸರ್ಗತಃ ಸಾಮಾನ್ಯವಾಗಿ 100 ವರ್ಷದ ಜೀವನ ಅಂತ ಇಟ್ಟು, ಅದು ಎಷ್ಟಾದರೂ ಹೆಚ್ಚಾದರೂ ಕಡಿಮೆ ಆಗಿರ್ಬೋದು, ಎಷ್ಟಾದರೂ ನಾರ್ಮಲ್ ಇಷ್ಟು ಅಂತ. ತಸ್ಯ ಪ್ರಾಣ ಸತ್ವೈಕ ನಿಬಂಧನತಾಂಚ ನಿಯಮ್ಯ. ಪ್ರಾಣ ಸತ್ವೈಕ ನಿಬಂಧನತಾಂ, ಪ್ರಾಣಸತ್ವ ಪ್ರಾಣದೇವರು ಇದ್ದರೇನೆ ಅದು ಇರಬೇಕು ಎಂಬ ನಿಯಮವನ್ನು ಇಟ್ಟು, ದಾಸಪಂಚಕ ಸ್ಥಿತೇಶು ಮುಖ್ಯ ಪ್ರಾಣಸ್ಯ ಪ್ರಾಣಾದಿ ಪಂಚರೂಪೇಶು ಸ್ವಸ್ಯ ನಾರಾಯಣಾದಿ ಪಂಚರೂಪಾತ್ಮಕ ಪ್ರಾಣಾದಿ ಪಂಚರೂಪಾಣಿ ನಿಧಾಯ ತೈಹಿ ತದ್ವ್ಯಾಪಾರಾನ್ ಕರೋತಿ. ದಾಸಪಂಚಕ ಸ್ಥಿತೇಶು, 5 ದಾಸಪಂಚಕರು, 5 ಜನರೊಳಗೆ ಮುಖ್ಯ ಪ್ರಾಣದೇವರ 5 ರೂಪಗಳು, ಆ ಮುಖ್ಯ ಪ್ರಾಣದೇವರ 5 ರೂಪಗಳಲ್ಲಿ ನಾರಾಯಣಾದಿ 5 ರೂಪಗಳು. ಈ ನಾರಾಯಣಾದಿ 5 ರೂಪಗಳಿಗೆ ಏನು ಹೆಸರು? ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ ಕರೆಸಿಕೊಂಡ ನಾರಾಯಣಾದಿ 5 ರೂಪಗಳನ್ನಿಟ್ಟು ಪ್ರಾಣದೇವರ ವ್ಯಾಪಾರ ಮಾಡಿಸಿ, ಪ್ರಾಣದೇವರ ದ್ವಾರ ದಾಸ ಪಂಚಕರ ವ್ಯಾಪಾರ ಮಾಡಿಸಿ ಎಲ್ಲ ನಡೆಸ್ತಾನೆ. ಪ್ರಾಣದೇವರ ಸೇವಾ ಗುಂಪು, ಅವರು ಮರುತ್ತು ಅಂತ ಕರೆಸಿಕೊಳ್ತಾ ಇರ್ತಾರೆ. ಮರುತ್ತುಗಳು ಇವರೆಲ್ಲ ವಾಯುದೇವರ ಸೇವಾ, ಪ್ರಾಣವಾಯು ಅಪಾನವಾಯು ಉದಾನವಾಯು ಅಂತ ಹೇಳ್ತೀವಲ್ಲ, ಅಭಿಮಾನಿ ದೇವತೆಗಳು. ಇನ್ನ ಪ್ರಾಣೋ ಹಿ ವಾಯು ಮುಖ ನಾಸ ಶ್ರೋತ್ರೇಶು ಚತುರ್ಷು ಸ್ಥಾನು ಸ್ಥಿತ ತದ್ವಾರ ಬಹಿರ್ಗಚ್ಛನ್ ಸಕಾರಂ ವ್ಯಂಜಯನ್ ಸನ್ ಉಚ್ಛ್ವಾಸ ಇತ್ಯುಚ್ಯತೆ. ಪ್ರಾಣ ಎಲ್ಲೆಲ್ಲಿ ವ್ಯಾಪಾರ ಎಂಬುದು ಹೇಳ್ತಾ ಇದ್ದಾರೆ. ಮುಖ ನಾಸಿಕ ಶ್ರೋತ್ರ, ಮುಖ ನಾಸಿಕ ಶ್ರೋತ್ರಗಳಲ್ಲಿ ಇದ್ದುಕೊಂಡು ಅಲ್ಲಿ ಚೆನ್ನಾಗಿ ವ್ಯಾಪಾರ ಮಾಡುತ್ತಾ ಅದರ ಮೂಲಕ, ಅಂದರೆ ಈ ಮುಖದ ಮೂಲಕ ನಾಸಿಕ ಮೂಲಕ ಹೊರಗೆ ಹೋಗ್ತಾ ಸಕಾರವನ್ನು ಬರುವ ಭರದಲ್ಲಿ ಸ ಎಂಬ ವರ್ಣವನ್ನು ಪ್ರಕಟ ಮಾಡುತ್ತಾ ಈತ ಉಚ್ಛ್ವಾಸ ಅಂತ ಕರೆಸಿಕೊಳ್ತಾನೆ. ಪುನರಂತಃಪ್ರವಿಶ್ಯ ಇದೇ ಪ್ರಾಣ ಮತ್ತು ಒಳಗೆ ಪ್ರವೇಶ ಮಾಡಿ ಹಕಾರಂ ವ್ಯಂಜಯತಿ, ಹ ಅಂತ ಶಬ್ದವನ್ನು ಹೊರಗೆ ಹಾಕ್ತಾನೆ. ಸತು ನಿಶ್ವಾಸ ಇತಿ ಚ ವಿಧೀಯತೆ, ಇದನ್ನ ನಿಶ್ವಾಸ ಅಂತ ಹೇಳ್ತಾರೆ. ನಾವು ಸ್ವಲ್ಪ ರಿವರ್ಸ್ ಆಗಿ ತಿಳ್ಕೊಂಡಿರ್ತೀವಿ, ಅದಕ್ಕೆ ಕ್ವಶನ್ ಬರುತ್ತೆ ಇಲ್ಲಿ. ಉಚ್ಛ್ವಾಸ ಅಂದ್ರೆ ತಗೊಳ್ಳೋದು, ನಿಶ್ವಾಸ ಅಂದ್ರೆ ಕೆಳಗೆ ಹಾಕೋದು ಅಂತ ನಮ್ಮ ತಲೆಯಲ್ಲಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ತಥಾಚ ಅವಾಗ ಏನಾಗ್ಬೇಕು ಮಂತ್ರ? ಹ ಬಂತು, ಸ ಬಂತು, ಹಸ ಅಂತ ಬರಬೇಕು. ಸೊನ್ನೆಯಲ್ಲಿಂದ ಬಂತು, ಹೊರಗೆ ಬರುವಾಗ ಸಕಾರ ಬಂತು, ಒಳಗೆ ಬರುವಾಗ ಹಕಾರ ಬಂತು, ಮಂತ್ರ ಹಸ ಅಂತ ಬರಬೇಕು. ಹಂಸ ಅಂತ ಹೇಗೆ ಅಂದ್ರೆ ಗಮನಾಗ ಅಮನ ಬರೇಣ, ಬಂದು ಹೋಗುವ ಆ ಫೋರ್ಸ್ ಅಲ್ಲಿ ಮಧ್ಯ ಸೊನ್ನೆ ಬರುತ್ತೆ, ಹಂ ಅಂತ ಒಳಗೆ ವೈಬ್ರೇಷನ್ ಬರುತ್ತದೆ. ಅದಕ್ಕೆ ಗಮನ ಗಮನ ಭರೇಣ ಹಂಸಸ್ಸೋಹಂ ಇತ್ಯಾವರ್ತತೆ, ಹಂಸಸ್ಸೋಹಂ ಹಂಸಸ್ಸೋಹಂ ಅಂತ ಬರುತ್ತೆ. ತತ್ರ ಪ್ರಾಣವಾಯೌ ಮುಖ್ಯಾಭಿಮಾನಿ ಬ್ರಹ್ಮ ವಾಯುಶ್ಚ ಹಂಸ ರೂಪೇಣ ವರ್ತತೆ ಹೇಳ್ತಾ ಇದ್ದಾರೆ. ಆ ಪ್ರಾಣವಾಯುವಿನಲ್ಲಿ ಮುಖ್ಯಾಭಿಮಾನಿಗಳು ಬ್ರಹ್ಮ ವಾಯುಗಳಿಬ್ಬರು ಹಂಸ ರೂಪದಿಂದ ಇರ್ತಾರೆ. ನಂತರ ತಥಾ ಹರಿಹಿ ನಾರಾಯಣೋಪಿ, ನಾರಾಯಣ ಕೂಡ ಭಗವಂತ ಹಂಸರೂಪದಲ್ಲಿರ್ತಾನೆ. ಏವಂ ತ್ರಯೋಪಿ ಪ್ರಾಣನಾಂನ ಪ್ರಣಯಂತಿ ವಾಯುಂ. ಈ ರೀತಿಯಲ್ಲಿ ಆ ದೇವರಿಗೂ ವಾಯುದೇವರಿಗೂ ಬ್ರಹ್ಮದೇವರಿಗೂ ಪ್ರಾಣ ಅಂತಲೇ ಹೆಸರು. ಈ ರೀತಿಯಲ್ಲಿ ವಾಯುವನ್ನು ಪ್ರಣಯಂತಿ, ಚೆನ್ನಾಗಿ ಆ ವಾಯು ಹೊರಗೂ ಒಳಗೂ ಹೋಗಿ ಹೋಗುವಂತೆ ಮಾಡುತ್ತಾರೆ. ತತ್ರ ಚ ಏವಂ ಅನುಸಂಧೇಯಂ, ಇಲ್ಲಿ ಹೀಗೆ ಚಿಂತನೆ ಮಾಡಬೇಕು. ಏನು ಹಂಸೋ ಅಂದರೆ ಹಂಸ ಭಗವಾನ್, ದೇವರು ಹಂಸ, ಅಹಂತೋ ಸಹ ಹಂಸ ಸಹ ಅಂದರೆ ಸಹ ಅಂದರೆ ಯಾರು, ನಾನಾದರೂ ಅವನು ಯಾರು ಅಂದರೆ ತತ್ ಪ್ರತಿಬಿಂಬ ಇತಿ, ದೇವರು ಹಂಸ ನಾನವನ ಪ್ರತಿಬಿಂಬ ಅಂತ ಚಿಂತನೆ ಮಾಡಬೇಕು. ಏವಂ ಅನುಸಂಧಾತು, ಈ ಅನುಸಂಧಾನ ಮಾಡುವಂಥವರಿಗೆ ನನ್ನ ನಾಸಿಕಾದಿಂದ ಒಂದು ದಿವಸದಲ್ಲಿ ಹಗಲು ರಾತ್ರಿ ಸೇರಿ 21,600 ಹಂಸ ಮಂತ್ರಗಳನ್ನ ವಾಯುದೇವರು ನನ್ನಿಂದ ಮಾಡಿಸ್ತಾ ಇದ್ದಾರೆ ಅಂತ ತಿಳಿದು ಆ ಮಂತ್ರದ ಅರ್ಥ ಇದು, ದೇವರು ಹಂಸ ನಾನವನ ಪ್ರತಿಬಿಂಬ ಅಂತ ಯಾರು ಚಿಂತನೆ ಮಾಡುತ್ತಾರೆ ಅನುಸಂಧಾತು ಏನು ಫಲ ಬರುತ್ತೆ ಅಂದರೆ ಅಹೋರಾತ್ರಂ ಅಖಂಡಿತ ಧ್ಯಾನ ಫಲಂ. ಹಗಲೂ ರಾತ್ರಿ ದೇವರ ಧ್ಯಾನ ಮಾಡಿದರೆ ಅಖಂಡವಾಗಿ ಏನು ಫಲ ಬರಬೇಕೋ ಅಷ್ಟು ಫಲ ಬಂದು ಬಿಡುತ್ತೆ. ಶೀಘ್ರಂ ಮೋಕ್ಷಣ ಲಕ್ಷಣಂಚ ಫಲಂ ಪ್ರಾಣೋ ದದಾತಿ, ಬೇಗ ಮೋಕ್ಷ ಬರಲಿಕ್ಕೆ ಆ ಫಲವನ್ನು ಕೊಡುತ್ತಾರೆ ವಾಯುದೇವರು ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಇದು ನಿತ್ಯವೂ ಕಡ್ಡಾಯವಾಗಿ ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಮಾಡಲೇಬೇಕು. ಗಂಡಸರಿಗೆ ಹಂಸ ಮಂತ್ರ ಅಂತ ಉಪದೇಶ ಇರುತ್ತೆ. ಆ ಹಂಸ ಮಂತ್ರ 10 ಮಾತ್ರ ಜಪ ಮಾಡಿ ತರ್ಪಣ ಕೊಟ್ಟು ನಂತರ ಕೃಷ್ಣಾರ್ಪಣೆ ಬಿಡುವಾಗ ಇದೆಲ್ಲ ಹೇಳಿ ಕೃಷ್ಣಾರ್ಪಣೆ ಬಿಡಬೇಕು. ಹೆಂಗಸರು ಹಂಸನಾಮಕ ಭಗವಂತನ ಮುಖ್ಯ ಪ್ರಾಣದೇವರ ಉಪಚಿಂತನೆ ಮಾಡಿ, ಸ್ವಾಮಿ ನೀನು ನಿನ್ನೆ ಬೆಳಿಗ್ಗಿನಿಂದ ಇವತ್ತಿನ ಬೆಳಿಗ್ಗಿನವರೆಗೂ ವಾಯುದೇವರು ನನ್ನೊಳಗೆ ನಿಂತು, ಅವರೊಳಗೆ ಹಂಸನಾಮಕ ಭಗವಂತ ನಿಂತು ನನ್ನಿಂದ ಮಾಡಿಸಿದ 21,600 ಹಂಸಮಂತ್ರ ಜಪ, ತತ್ವೇಹ ದೇವತಾಂತರ್ಗತ ಮುಖ್ಯ ಪ್ರಾಣಾಂತರ್ಗತ ಹಂಸರೂಪಿ ಪರಮಾತ್ಮ ಪ್ರಿಯತಾಂ ಅಂತ ಕೊಟ್ಟು ನಂತರ ಇವತ್ತು ಬೆಳಿಗ್ಗಿನಿಂದ ನಾಳೆ ಬೆಳಗ್ಗಿನವರೆಗೂ ನಡೆಯತಕ್ಕ ಶ್ವಾಸ ಜಪ ಹಂಸ ಮಂತ್ರ ಜಪ, ಅದು ಭಗವಂತನ ಪ್ರೀತಿಗಾಗಿ ಆಗಲಿ ಅಂತ ಸಂಕಲ್ಪ. ಮತ್ತು ಹಿಂದಿನದ್ದು ಕೃಷ್ಣಾರ್ಪಣ ಬಿಡ್ರಿ, ನೀರು ಇರುತ್ತಲ್ಲ ಮನೆಯಲ್ಲಿ ತಮಾಷೆ ಹೇಳಿದೆ, ಬಿಡಲೇಬೇಕು ಕಡ್ಡಾಯವಾಗಿ. ನೀವು ಏನೇನು ಮಾಡುತ್ತೀರಿ ಎಲ್ಲ ಸಾಧ್ಯವಾದಷ್ಟು ಮಂತ್ರಾಕ್ಷತೆ ನೀರಿನ ಮೂಲಕ ಸಂಕಲ್ಪ ಮಾಡಿಕೊಂಡು ಕೃಷ್ಣಾರ್ಪಣ ಬಿಡಿ. ಆಗದೇ ಇರುವಂಥದ್ದನ್ನ ಕಿವಿಯಲ್ಲಿ ನೀರು ಮಂತ್ರಾಕ್ಷತೆ ಸಂಕಲ್ಪ ಮಾಡಿ ಕಿವಿ ಮುಟ್ಟಿಕೊಂಡ್ರೆ ಆಗುತ್ತೆ. ಒಟ್ಟಾರೆ ಅದಿಲ್ಲದೆ ಏನು ಮಾಡಲಿಕ್ಕಿಲ್ಲ, ಅಲ್ಲೋ ಇಲ್ಲೋ ಅದು ಪ್ರಾಕ್ಟಿಕಲ್ಲೇ ಕಾಣಿಸ್ಬೇಕು, ಇಲ್ಲ ಕಾಣಿಸದೇ ಇರೋ ನೀರಿಂದ ಅದು ಮಾಡಬೇಕು. ಬದುಕಿರುವರೆಲ್ಲರಿಗೂ ಕಠಿಣವಾದ ಪ್ರಶ್ನೆ ಹಾಕ್ತಾ ಇದ್ದೀರಿ. ಏನು ಕೊಡ್ಲಿ ಉತ್ತರ? ನಾನು ಕೊಟ್ಟ ಉತ್ತರ ಅಲ್ಲ, ಅರಣ್ಯಕಾಚಾರ್ಯರು ಸಾರೋದ್ಧಾರದಲ್ಲಿ ಹೇಳಿದ ಉತ್ತರ ಹೇಳ್ತೀನಿ ನಾನು ಉತ್ತರ ಕೊಡಲ್ಲ, ಅವರು ಉತ್ತರ ನಿಮ್ಗೆ ಕೊಟ್ಟರೆ ಆಯ್ತಲ್ಲ. ಅವ್ರು ಹೇಳ್ತಾರೆ, ಭರತ ಭೂಮಿಯಲ್ಲಿ ಮಾಡಿದ್ದೇ ಸಾಧನೆ, ಪಾಶ್ಚಾತ್ಯ ದೇಶಗಳಲ್ಲಿ ಮಾಡಿದ ಸಾಧನೆ ಎಂಥದ್ದು ಅಂದರೆ, ಸಕೇಶಿ ಸ್ತ್ರೀ, ಸಕೇಶಿ ವಿಧವಾ ಸ್ತ್ರೀ ಮಾಡಿದ ಸಾಧನೆಯಂತೆ ನಿಷ್ಫಲ ಅಂತ ಹೇಳಿಬಿಡ್ತಾರೆ. ಮನಸ್ಸಿಗೆ ನೋವಾಗ್ಬೋದು, ಆದರೆ ಯಥಾರ್ಥ ಹೌದು, ಸತ್ಯವಾದ ವಿಚಾರ ಹೌದು. ಒಂದು ಅದಕ್ಕೆ ಈ ಮಡಿಯಾಗೋದು ಅಂತ ಏನು ಬಂದಿದೆಯಲ್ಲ, ಆ ಗೊಂದಲ ಚೂರು ಪರಿಹಾರ ಆಗಬೇಕಾದರೆ ಸ್ವಲ್ಪ ಮಡಿಗೆ ಸಂಸ್ಕಾರ ಮಾಡಿದರೆ ಸರಿ ಹೋಗುತ್ತೆ. ನಾವು ಮಾಡುವ ಮಡಿಗೆ ಸಂಸ್ಕಾರ ಮಾಡಿದರೆ ಅದು ಎಲ್ಲರೂ ಅನುಕೂಲ ಆಗುತ್ತೇನೋ ಅಂತ ಅನಿಸುತ್ತೆ. ತುಂಬ ಜನ ಹಾಗೆ ಶಿರಸ್ಸಿನಲ್ಲಿ ಕೂದಲು ತೆಗೆಸ್ಕೊಳ್ಳಿಕ್ಕೆ ಸಿದ್ಧರಾಗಿದ್ದರೂ ಕೂಡ ಮಕ್ಕಳ ಮನೆಯಲ್ಲಿ ಎಲ್ಲರ ಮನೆಯಲ್ಲಿ ಮಡಿ ಆಗಲ್ಲ, ಗ್ಯಾಸಲ್ಲಿ ಊಟ ಮಾಡ್ತಾರೆ. ನಮಗೆ ಮಡಿ ಆಗದೇ ಇರುವಾಗ ಮಾಡಿಕೊಂಡು ಅನ್ಯಾಯ ಮಾಡೋದು ಯಾಕೆ ಅಂತ ಅವರ ಮನಸ್ಸಿನಲ್ಲಿ ಗೊಂದಲ ತುಂಬ ಇರುತ್ತೆ. ಅದಕ್ಕೆ ಈ ನಾನು ಪರಿಹಾರ ಹೀಗೆ ಅಂತ ನಾನು ಹೇಳ್ತಾ ಇಲ್ಲ, ಈ ಕಾಲಕ್ಕೆ ತಕ್ಕಂತೆ ತಲೆ ಹಾರಿ ಹೋಗ್ತಾ ಇದೆ. ಬೆರಡು ಹಾರಿ ಹೋಗ್ಬೇಕಾ ತಲೆ ಹಾರಿ ಹೋಗ್ಬೇಕಾ ಅಂದ್ರೆ ಬೆರಡು ಹೋಗುವುದು ಉತ್ತಮ ಅಂತ ನಮಗೆ. ಹಾಗೆ ತಪ್ಪು, ತಲೆ ಹಾರಿ ಹೋಗುವುದಕ್ಕಿಂತ ಬೆರಡು ಹಾರುವುದು ಉತ್ತಮ. ತಲೆ ಹಾರುವುದು ಅಂದ್ರೆ ಇಡೀ ಜೀವನವೆಲ್ಲ ಬದುಕಿದ್ದು ಮಾಡಿದ ಸಾಧನೆಯನ್ನು ತಿಪ್ಪೆಯಲ್ಲಿ ಹಾಕಿದಂತೆ ಆಗದೆ